ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆಯ ಕಾಲದ ದೇವರ ಸಭೆ ಭಾಗ 2. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಕೊನೆಯ ಕಾಲದ ದೇವರ ಸಭೆಯ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಈ ದಿನದಲ್ಲಿ ಅದರ ಮುಂದುವರೆದ ಭಾಗವಾಗಿ ಕ್ರಿಸ್ತನ ಸಭೆಯಲ್ಲಿ ಆತನ ಸಾಕ್ಷಿಗಳು ಇರತಕ್ಕಂಥವರಾಗಿದ್ದಾರೆ ಮತ್ತು ಆತನ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂತಹ ಜನಗಳ ಒಂದು ಗುಣಲಕ್ಷಣ ಯಾವ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಅನ್ನುವಂಥ ವಿಚಾರವನ್ನು ಈ ದಿನದಲ್ಲಿ ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ಈ ಒಂದು ವಿಚಾರವನ್ನು ಈ ದಿನದಲ್ಲಿ ಧ್ಯಾನಿಸುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಪರಿಶುದ್ಧವಾದಂತಹ ಕೃಪಾ ವರದಾನಗಳಿಗೆ ಸ್ತೋತ್ರ ಸಲ್ಲಿಸ್ತಕ್ಕಂಥವರಾಗಿದ್ದೇವೆ. ಮತ್ತೊಂದು ಆವರ್ತಿ ಸ್ವಾಮಿ, ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯವನ್ನು ಧ್ಯಾನಿಸಲು ನಿನ್ನ ಬಳಿಗೆ ಬಂದಿರುವಾಗ ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ತುಂಬಿಸು. ಸ್ವಾಮಿ, ನಾವು ಪಾಪಿಗಳಾಗಿದ್ದೇವೆ. ನಮ್ಮ ಸ್ವಂತ ಬಲಜ್ಞಾನದಿಂದ ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಸ್ವಾಮಿ, ನಿನ್ನ ವಾಕ್ಯಗಳನ್ನು ನಿನ್ನ ದಾಸನಾದಂಥ ನನ್ನ ಬಾಯಲ್ಲಿ ಹಾಕಿ ಕೇಳುಗರ ಹೃದಯದಲ್ಲಿ ಸ್ವಾಮಿ ಇದು ಆಳವಾಗಿ ಬೇರೂರಿ. ಈ ಲೋಕದಲ್ಲಿ ಒಂದು ನಿಜವಾದಂಥ ಸಭೆ ಇದೆ. ಆ ಸಭೆ ದೇವರ ಆಜ್ಞೆಗಳಿಗೂ ಆತನ ವಿಷಯವಾದಂಥ ಸಾಕ್ಷಿಗಳನ್ನು ಕೈಗೊಂಡು ನಡೆಯತಕ್ಕಂಥ ಸಭೆಯಾಗಿದೆ ಎಂಬುದನ್ನು ಅರಿತುಕೊಂಡು ಈ ಸತ್ಯ ಸಭೆಯಲ್ಲಿ ಭಾಗವಹಿಸಿ ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ನಿಜವಾದಂತಹ ಒಂದು ಸಭೆ ಇದೆ. ಆ ಸಭೆಗೆ ಶಿರಸ್ಸು ಕ್ರಿಸ್ತನಾಗಿದ್ದಾನೆ. ಆ ಸಭೆ ಒಂದೇ ದೇಹವಾಗಿದೆ. ಹೇಗೆಂದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದನು, ನಾನು ತಂದೆ ಜೊತೆಯಲ್ಲಿ ಒಂದಾಗಿರುವ ಹಾಗೆ ನೀವು ಸಹ ಒಂದಾಗಿರಬೇಕೆಂಬುದಾಗಿ. ಒಬ್ಬನೇ ಕುರುಬ, ಒಂದೇ ಹಟ್ಟಿ ಎನ್ನುವ ವಿಚಾರವನ್ನು ನಾವು ನೋಡಿದೆವು. ಅದರಲ್ಲೂ ವಿಶೇಷವಾಗಿ ಕೊನೆಯ ಕಾಲದಲ್ಲಿ ನಾವೆಲ್ಲರೂ ಓದಿ ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಚಾರ ಅದು ಪ್ರಕಟಣೆ ಪುಸ್ತಕ. ಆ ಪುಸ್ತಕದಲ್ಲಿ ದೇವರ ಸತ್ಯ ಸಭೆ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿಯೂ ಅದಕ್ಕೆ ವಿರುದ್ಧವಾಗಿ ಕಾರ್ಯವನ್ನು ಮಾಡತಕ್ಕಂತಹ ಮಹಾಜಾಸ್ತ್ರಿ ಅಂತಕ್ಕಂತಹ ತಪ್ಪಾದಂಥ ಸಭೆ ಅದು ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ಇರುವಂಥ ವಿಚಾರವನ್ನು ನಾವು ಕಲಿತೆವು. ಈ ಸಭೆಗೆ ಒಂದು ಹಿಂಸೆ ಅಂತಕ್ಕಂಥದ್ದು ಬಂತು. ಅದು ಯಾವ ಕಾಲಘಟ್ಟದಲ್ಲಿ ಅಂದರೆ ಕ್ರಿಸ್ತ ಸಕ 538ರಿಂದ ಕ್ರಿಸ್ತ ಸಕ 1798ರವರೆಗೆ, ಅಂದರೆ 1260 ವರ್ಷಗಳ ಕಾಲ ಈ ಸಭೆಗೆ ಒಂದು ಹಿಂಸೆ ಬಂತು. ಯಾವ ನಿಮಿತ್ತವಾಗಿ ಅಂದರೆ ಈ ಸಭೆ ದೇವರ 10 ಆಜ್ಞೆಗಳನ್ನು ಹಿಂಬಾಲಿಸುವುದರ ಮೂಲಕವಾಗಿ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯುವುದರ ನಿಮಿತ್ತವಾಗಿ ಈ ಸಭೆಗೆ ಒಂದು ಹಿಂಸೆ ಬಂತು. ಅದನ್ನು ನಾವು ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 15ರಿಂದ ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆ ಸರ್ಪನು ಸ್ತ್ರೀಯನ್ನು ಬಡಿದುಕೊಂಡು ಹೋಗಬೇಕೆಂದು ಆಕೆ ಹಿಂದೆ ತನ್ನ ಬಾಯಿಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟಸರ್ಪನನ್ನು ತನ್ನ ಬಾಯಿಯೊಳಗಿಂದ ಬಿಟ್ಟ ನದಿ ನೀರನ್ನು ಕುಡಿದು ಬಿಟ್ಟಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಈ ವಾಕ್ಯದಲ್ಲಿ ನೀವು ಗಮನಿಸುವುದಾದರೆ ಘಟಸರ್ಪ ಅಂದರೆ ಸೈತಾನ. ಈ ಸೈತಾನ ನೇರವಾಗಿ ತಾನು ಕಾರ್ಯವನ್ನು ಮಾಡದೆ ತನ್ನ ಮಧ್ಯವರ್ತಿಗಳ ಮುಖಾಂತರವಾಗಿ ತನ್ನ ಕಾರ್ಯವನ್ನು ಮಾಡತಕ್ಕಂಥವನಾಗಿದ್ದಾನೆ. 1260 ವರ್ಷಗಳ ಕಾಲ ಈ ಜಾರಸ್ತ್ರೀಯನ್ನು ಸೂಚಿಸ್ತಕ್ಕಂತಹ ಬ್ಯಾಬಿಲೋನನ್ನು ಸೂಚಿಸುವಂತಹ ಪೋಪ್ ಮಾರ್ಕದ ಸಭೆ ದೈವ ಜನರನ್ನು ಹಿಂಸೆ ಪಡಿಸಿತು. ಆದರೆ ಈ ದೇವ ಜನರು ಪೋಪ್ ಇಲ್ಲದಂತಹ ಒಂದು ಧರ್ಮ, ರಾಜನಿಲ್ಲದಂತಹ ಒಂದು ರಾಜ್ಯ ನಮಗೆ ಬೇಕು ಎಂಬುದಾಗಿ, ಜನಗಳು ಇಲ್ಲದಂತಹ ಒಂದು ಪ್ರದೇಶ, ಅದು ಈಗಿನ ಕಾಲದ ಪ್ರೊಟೆಸ್ಟೆಂಟ್ ಸಭೆಗಳನ್ನು ಸೂಚಿಸುವಂತಹ ಅಮೇರಿಕಕ್ಕೆ ಓಡಿ ಹೋಗಿ ಅಲ್ಲಿ ರಕ್ಷಣೆಯನ್ನು ಹೊಂದಿಕೊಂಡಿತು. ಅದನ್ನೇ ಇಲ್ಲಿ ಭೂಮಿ ಅದರ ಸಹಾಯಕ್ಕೆ ಬಂದಿತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಭೂಮಿ ಅಂತಕ್ಕಂಥದ್ದು ಜನಗಳು ಇಲ್ಲದೇ ಇರುವಂತಹ ಒಂದು ಸ್ಥಳ, ಹೊಸದಾಗಿ ಹೋಗಿ ದೇವರೇ ನಮಗೆ ಎಲ್ಲವೂ, ನಾವು ದೇವರ ಮೇಲೆ ನಂಬಿಕೆಯಿಂದ ಇದ್ದೇವೆ ಎಂದು ಆರಂಭಿಸಿದಂತಹ ಒಂದು ಸಭೆ ಇದಾಗಿದೆ. ಇದು ಸತ್ಯವೇದಕ್ಕೆ ತಕ್ಕಂತೆ ಜೀವಿಸಿದಂತಹ ಒಂದು ಸಭೆ, ಉಗಮವಾದಂತಹ ಒಂದು ಕಾಲಘಟ್ಟ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ 1260 ವರ್ಷಗಳ ಈ ಒಂದು ಹಿಂಸೆ ಅವಧಿ ಮುಗಿದ ನಂತರ, ಅಂದರೆ 1798 ಈ ಹಿಂಸೆ ಅವಧಿ ಮುಗಿತಕ್ಕಂಥದ್ದಾಗಿದೆ. ನಂತರ ನಾವು ನೋಡುವಂಥದ್ದು ಧಾರ್ಮಿಕ ಸುಧಾರಣೆ ಬರ್ತಕ್ಕಂಥದ್ದಾಗಿದೆ. ಈ ಧಾರ್ಮಿಕ ಸುಧಾರಣೆ ಅಲ್ಲಲ್ಲಿ ಅಲ್ಲಿ ಹೇಳುವಂಥದ್ದಾಗಿದೆ. 18ನೇ ಶತಮಾನದಲ್ಲಿ ಈ ಒಂದು ಧಾರ್ಮಿಕ ಸುಧಾರಣೆ ಬರ್ತಕ್ಕಂಥದ್ದಾಗಿದೆ. ಈ ಒಂದು ಸಮಯದಲ್ಲಿಯೇ ಜಾನ್ ವಿಕ್ಲಿಪ್ ಅಂತಕ್ಕಂಥ ವ್ಯಕ್ತಿ ಇಂಗ್ಲೆಂಡಿನಲ್ಲಿಯೂ, ಜಾನಸ್ ಜೆರೋಬಮ್ ಅಂತಕ್ಕಂತಹ ವ್ಯಕ್ತಿಗಳು ಬೊಹೇಮಿಯಾ ಅಂತಕ್ಕಂಥ ಸ್ಥಳದಲ್ಲಿಯೂ, ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿಯೂ, ಜುಂಗ್ಲೆ ಸ್ವಿಟ್ಜರ್ಲ್ಯಾಂಡಿನಲ್ಲಿಯೂ, ಜಾನ್ ನಾಕ್ಸ್ ಅಂತಕ್ಕಂತಹ ವ್ಯಕ್ತಿ ಸ್ಕಾಟ್ಲ್ಯಾಂಡಿನಲ್ಲಿಯೂ, ಜಾನ್ ಕ್ಯಾಲ್ವಿನ್ ಅಂತಕ್ಕಂಥ ವ್ಯಕ್ತಿ ಫ್ರಾನ್ಸ್ನಲ್ಲಿಯೂ, ಜಾನ್ ವೆಸ್ಲೆ ಅಂತಕ್ಕಂತಹ ವ್ಯಕ್ತಿ ಇಂಗ್ಲೆಂಡಿನಲ್ಲಿಯೂ ಅನೇಕ ಧಾರ್ಮಿಕ ಸುಧಾರಣೆಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಏರ್ಪಡಿಸುವಂಥದ್ದನ್ನು ನಾವು ಈ ಒಂದು ಕಾಲಘಟ್ಟದಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಸತ್ಯವೇದ ಹೊರಬರುವಂತಹ ಒಂದು ಕಾಲಘಟ್ಟವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸಾಮಾನ್ಯ ಜನರು ಸಹ ಸತ್ಯವೇದವನ್ನು ಓದಿ ಅರ್ಥ ಮಾಡಿಕೊಳ್ಳುವಂತಹ ಈ ಒಂದು ಕಾಲಘಟ್ಟವನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಆದರೆ ಈ ಒಂದು ಸಮಯದಲ್ಲಿಯೇ ದೇವರು ತನ್ನ ಸಭೆಗಳಿಗೆ ಆ ಕಾಲಘಟ್ಟಕ್ಕೆ ಬೇಕಾದಂತಹ ಒಂದು ಸತ್ಯ ಸಂದೇಶವನ್ನು ನೀಡುವಂಥವನಾಗಿದ್ದಾನೆ. ಆ ಸಂದೇಶಗಳನ್ನು ನಾವು ಈ ಧಾರ್ಮಿಕ ಸುಧಾರಕರುಗಳ ಮೂಲಕವಾಗಿ ನೋಡಬಹುದು. ಉದಾಹರಣೆಯಾಗಿ, ನಂಬಿಕೆಯಿಂದ ನೀತಿವಂತನು ಬದುಕುವನು ಎನ್ನುವಂಥ ಸಂದೇಶವನ್ನು ಮಾರ್ಟಿನ್ ಲೂಥರ್ ಹುಟ್ಟುಹಾಕಿದನು. ನಂತರ ಕಥೋಲಿಕ ಸಭೆ ದೀಕ್ಷಾ ಸ್ನಾನದ ವಿಚಾರವಾಗಿ ಚಿಮಿಕ್ಸುವ ದೀಕ್ಷಾ ಸ್ನಾನವನ್ನು ಆಗಿನ ಕಾಲದಲ್ಲಿರತಕ್ಕಂಥ ಜನಗಳಿಗೆ ಸತ್ಯವೇದಕ್ಕೆ ವಿರುದ್ಧವಾಗಿ ಬೋಧಿಸಿತು. ಬ್ಯಾಪ್ಟಿಸ್ಟ್ ಸಭೆಯ ಮೂಲಕವಾಗಿ ಈ ಮುಳುಗಿಸುವ ದೀಕ್ಷಾ ಸ್ನಾನ, ಯೇಸು ಸ್ವಾಮಿ ಹೇಗೆ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡರೋ ಆ ರೀತಿಯ ದೀಕ್ಷಾ ಸ್ನಾನವನ್ನು ಪರಿಚಯಿಸಿದರು. ನಂತರ ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಕ್ರಿಸ್ತನಂತೆ ಪರಿಶುದ್ಧವಾಗಿ ಜೀವಿಸಬೇಕು ಅನ್ನುವಂತಹ ವಿಚಾರವನ್ನು ಮೆಥಡಿಸ್ಟ್ ಸಭೆಯ ಮೂಲಕವಾಗಿ ದೇವರು ಜನಗಳಿಗೆ ಪರಿಚಯಿಸುವ ಹಾಗೆ ಸಹಾಯ ಮಾಡಿದರು. ನಂತರ ಅಡ್ವೆಂಟಿಸ್ಟ್, ಈ ಜನಗಳು ದಾನಿಯೇಲನ ಪುಸ್ತಕದಲ್ಲಿ ತಿಳಿಸಿರತಕ್ಕಂತಹ ಆ ಒಂದು ಪ್ರವಾದನೆಯನ್ನು ಓದಿ, ಪ್ರಕಟಣೆಯಲ್ಲಿ ಹೇಳಿರತಕ್ಕಂಥ ಪ್ರವಾದನೆಯ ವಿಚಾರಗಳ ಜೊತೆಯಲ್ಲಿ ಸೇರಿಸಿ ಹೊಂದಾಣಿಕೆ ಮಾಡಿ, ಈಗೋ ಕ್ರಿಸ್ತನು ಬರತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಆ ಒಂದು ಸಂದೇಶವನ್ನು ಲೋಕಕ್ಕೆ ತಿಳಿಸಿದರು. ನಂತರ ಈ ಎಲ್ಲ ಸತ್ಯವನ್ನು ಅಳವಡಿಸಿಕೊಂಡು, ಅಂದರೆ ಒಬ್ಬ ವ್ಯಕ್ತಿ ನಂಬಿಕೆಯಿಂದ ಜೀವಿಸತಕ್ಕಂಥವನಾಗಿದ್ದಾನೆ, ದೀಕ್ಷಾ ಸ್ನಾನ ಮುಳುಗುವ ದೀಕ್ಷಾ ಸ್ನಾನದ ಮುಖಾಂತರವಾಗಿ ಸಭೆಗೆ ಸದಸ್ಯರಾಗಬೇಕು, ನಂತರ ಪರಿಶುದ್ಧವಾದಂಥ ಜೀವಿತ ಮತ್ತು ಕ್ರಿಸ್ತನ ಎರಡನೇ ಬರೋಣ, ಈ ಎಲ್ಲ ವಿಚಾರಗಳ ಜೊತೆಯಲ್ಲಿ ಸತ್ಯವೇದದಲ್ಲಿ ಮತ್ತೊಂದು ವಿಚಾರ, ಅಂದರೆ ಅದು 7ನೇ ದಿನ ಸಬ್ಬತ್ ದಿನ, ಅದು 4ನೆಯ ಆಜ್ಞೆಯಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಲೋಕ ಮರೆತು ಹೋಗಿರತಕ್ಕಂತಹ ವಿಚಾರವನ್ನು ಮತ್ತೆ ಜಗತ್ತಿಗೆ ತಿಳಿಯಪಡಿಸುವ ಹಾಗೆ ಒಂದು ಸಭೆಯನ್ನು ದೇವರು ಕರೆಯುವಂತೆವನಾಗಿದ್ದಾನೆ. ಆ ಸಭೆ ಯಾವುದೆಂದರೆ 7th Day Adventist ಸಭೆ. ಪ್ರಿಯ ಕೇಳುಗರೆ, ಅದು ಕೊನೆ ಕಾಲದ ಸಭೆಯಾಗಿದೆ. ಈ ಸಭೆ ಆಗಿನ ಕಾಲದಲ್ಲಿ ದೇವರ ಆಜ್ಞೆಗಳನ್ನು ತುಡಿತಕ್ಕೆ ಒಳಪಟ್ಟಂತಹ ಸಂದರ್ಭದಲ್ಲಿ ಈ ಜನಗಳು ಹೇಳುವುದರ ಮೂಲಕವಾಗಿ ಈ ಲೋಕಕ್ಕೆ ದೇವರ 10 ಆಜ್ಞೆ, ಅದು ಪರಿಶುದ್ಧವಾದಂತಹ ಆಜ್ಞೆ, ಅದು ಈ ಲೋಕದಲ್ಲಿ ನಾವೆಲ್ಲರೂ ಸಹ ಕೈಗೊಂಡು ನಡೆಯಬೇಕಾದಂತಹ ಒಂದು ಆಜ್ಞೆ ಎಂಬುದಾಗಿ ಈ ಲೋಕಕ್ಕೆ ಪರಿಚಯಿಸಿದಂತಹ ಒಂದು ಸಭೆ ಇದಾಗಿದೆ. ಪ್ರಕಟಣೆ ಪುಸ್ತಕದಲ್ಲಿ ದೇವ ಜನರ ಎರಡು ಗುಂಪುಗಳ ಬಗ್ಗೆ ತಿಳಿಸಲ್ಪಟ್ಟಿದೆ. ಮೊದಲನೇ ಗುಂಪು ಕಣ್ಣಿಗೆ ಕಾಣುವಂತಹ ಒಂದು ಉಳಿದ ಸಭೆ, ಅದನ್ನು ನಾವು ಪ್ರಕಟಣೆ ಪುಸ್ತಕ 12:17 ವಚನದಲ್ಲಿ ನೋಡುವಂತೆಯವರಾಗಿದ್ದೇವೆ. ನಂತರ ಬ್ಯಾಬಿಲೋನಿನಲ್ಲಿರುವಂತಹ ಜನಗಳು, ಅಂದರೆ ಸತ್ಯವನ್ನು ಹುಡುಕುವಂತಹ ಜನಗಳು ಬೇರೆ ಬೇರೆ ಸಭೆಗಳಲ್ಲಿದ್ದಾರೆ. ಆ ಸಭೆಗಳನ್ನು ದೇವರು ಕರೆಯುವಂಥವನಾಗಿದ್ದಾನೆ ಕೊನೆಯ ಕಾಲದಲ್ಲಿ. ಅದನ್ನು ನಾವು ಪ್ರಕಟಣೆ ಪುಸ್ತಕ 18:4 ವಚನದಲ್ಲಿ ನೋಡುವಂತೆಯವರಾಗಿದ್ದೇವೆ. ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ನೀವು ಅವಳ ಪಾಪಗಳಲ್ಲಿ ಪಾಳುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು ಎಂಬುದಾಗಿ ದೇವರು ಕೊನೆಯ ಎಚ್ಚರಿಕೆಯನ್ನು ಇತರ ಸಭೆಗಳಲ್ಲಿ ಸತ್ಯವನ್ನು ಹುಡುಕುವಂತಹ ಜನಗಳನ್ನು ನನ್ನ ಜನಗಳೇ ಎಂಬುದಾಗಿ ದೇವರು ಕರೆಯುವಂಥವರಾಗಿದ್ದಾರೆ. ಇವರು ಕೊನೆಯ ಕಾಲದಲ್ಲಿ ಸತ್ಯವನ್ನು ಅರಿತುಕೊಂಡು ದೇವರ ಆಜ್ಞೆಗಳನ್ನು ಕೈಗೊಂಡು ಯೇಸುವಿನ ವಿಷಯವಾಗಿ ಸಾಕ್ಷಿ ಹೇಳುವಂತಹ ಈ ಉಳಿದ ಸಭೆಗೆ, ದೇವರ ಸಭೆಗೆ ಬಂದು ಸೇರಿಕೊಳ್ಳುವಂಥವರಾಗಿದ್ದಾರೆ. ಅವರು ಯೇಸುವಿನ ವಿಷಯವಾದಂತಹ ಸಾಕ್ಷಿಯನ್ನು ಹೊಂದಿರುವಂತಹ ಜನಗಳಾಗಿದ್ದಾರೆ. ಹಾಗಾದರೆ ಯೇಸುವಿನ ವಿಷಯವಾದಂತಹ ಸಾಕ್ಷಿ ಏನೆಂಬುದಾಗಿ ನಾವು ನೋಡಬೇಕಾದರೆ ಪ್ರಕಟಣೆ ಪುಸ್ತಕ 19:10 ನಾವು ಗಮನಿಸುವಂತೆಯವರಾಗಿದ್ದೇವೆ. ಯೇಸುವಿನ ವಿಷಯವಾದಂಥ ಸಾಕ್ಷಿಯು ಪ್ರವಾದನೆಯ ಆತ್ಮವೇ ಎಂಬುದಾಗಿ ದೇವರವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಅಂತ್ಯಕಾಲವು ಸಮೀಪಿಸಿದಾಗ ಜಗತ್ತಿಗೆ ಕೊನೆಯ ಎಚ್ಚರಿಕೆ ಕೊಡುವ ಕಾರ್ಯವು ವಿಸ್ತರಿಸಲ್ಪಟ್ಟಾಗ ವರ್ತಮಾನದ ಸತ್ಯವನ್ನು ಅಂಗೀಕರಿಸಿಕೊಂಡವರಿಗೆ ಯೇಸುವಿನ ವಿಷಯವಾದಂಥ ಸಾಕ್ಷಿ ಸ್ವರೂಪ ಹಾಗೂ ಅದರ ಪ್ರಭಾವವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಬಹಳ ಪ್ರಾಮುಖ್ಯತೆಯಾಗಿದೆ. ಇದನ್ನು ದೇವರು ತನ್ನ ಅನುಗ್ರಹದಿಂದ ಆರಂಭದಿಂದಲೂ, ಅಂದರೆ ಮೊದಲಿನಿಂದಲೂ ಸಹ ಮೂರನೇ ದೂತನ ಸಂದೇಶದ ಕಾರ್ಯದೊಂದಿಗೆ ಸಂಬಂಧಗೊಳಿಸಿದ್ದಾನೆ. ಹಾಗಾದರೆ ಮೂರನೇ ದೂತನ ಒಂದು ಕಾರ್ಯ ಏನು ಎಂಬುದಾಗಿ ನಾವು ನೋಡಬೇಕಾದರೆ, ಆ ಮೂರನೇ ದೂತನ ಕಾರ್ಯ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಡಿರಿ. ಹಣೆಯ ಮೇಲಾಗಲು ಕೈಯ ಮೇಲಾಗಲು ಆ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬಾರದು. ಯಾರೆಲ್ಲ ಆ ಮೃಗದ ಮುದ್ರೆಯನ್ನು ಹಾಕಿಸಿಕೊಂಡು ಆ ಮೃಗದ ಗುರುತನ್ನು ಹಿಂಬಾಲಿಸುವಂಥವರಾಗಿದ್ದಾರೆ ಅವರೆಲ್ಲರೂ ಸಹ ಕೊನೆಯಲ್ಲಿ ಬರ್ತಕ್ಕಂತಹ ಉಪದ್ರವಗಳಿಗೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಅದನ್ನು ಬಿಟ್ಟು ಹೊರಬನ್ನಿರಿ ಎಂಬುದಾಗಿ ದೇವರು ತನ್ನ ಪ್ರವಾದಿ ಮೂಲಕವಾಗಿ ಎಚ್ಚರಿಸುವಂತವನಾಗಿದ್ದಾನೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ, ಹಳೆಯ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲ್ ಜನಗಳನ್ನು ಒಂದು ರಾಜ್ಯವಾಗಿ, ಒಂದು ಸಭೆಯಾಗಿ ಆಯ್ದುಕೊಂಡನು. ಆ ಸಭೆಯನ್ನು ಮುನ್ನಡೆಸಲು ಹೇಗೆ ಪ್ರವಾದಿಗಳ ಮೂಲಕವಾಗಿ ಮಾತನಾಡಿ ಆ ಪ್ರವಾದಿಗಳ ಮೂಲಕವಾಗಿ ಎಚ್ಚರಿಸಿದನು, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ತನ್ನ ಸಭೆಯನ್ನು ಪ್ರವಾದಿನಿ ಮುಖಾಂತರವಾಗಿ ಎಚ್ಚರಿಸಿ ನಡೆಸುವಂತವನಾಗಿದ್ದಾನೆ. ಆದಿ ಸಭೆಯಲ್ಲಿ ಅನೇಕ ಅಪ್ಪೋಸ್ತಲರಿದ್ದರು. ಆಗಿದ್ದಾಗಲೂ ಸಹ ಪ್ರವಾದಿಗಳು ಅಪ್ಪೋಸ್ತಲರನ್ನು ಮುನ್ನಡೆಸಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ದೇವರ ಸಭೆಯನ್ನು ಸಹ ಪ್ರವಾದಿಗಳು ನಡೆಸುವಂತವರಾಗಿದ್ದಾರೆ. ಹಾಗಾದರೆ ಈ ಸಭೆಗೆ ಪ್ರವಾದಿ ಇದ್ದಾರಾ ಎಂಬುದಾಗಿ ಕೇಳಬೇಕಾದರೆ, ಹೌದು ಪ್ರಿಯ ಕೇಳುಗರೆ, ಆ ಪ್ರವಾದಿ ಯಾರೆಂಬುದಾಗಿ ನಾವು ನೋಡಬೇಕಾದರೆ ಶ್ರೀಮತಿ ವೈಟಮ್ಮನವರು. ಶ್ರೀಮತಿ ಎಲ್ಎನ್ ಜಿ ವೈಟಮ್ಮನವರನ್ನ ಈ ಒಂದು 7th Adventist ಸಭೆ ಪ್ರವಾದಿನಿಯಾಗಿ ಸ್ವೀಕರಿಸಿದೆ. ಯಾಕೆಂದರೆ ಅವರು ದೈವ ಪ್ರೇರಿತವಾಗಿ ಸತ್ಯವೇದದಲ್ಲಿ ಇರ್ತಕ್ಕಂತಹ ವಿಚಾರಗಳನ್ನೇ ಎತ್ತಿ ಹೇಳಿದ್ದಾರೆ. ಸತ್ಯವೇದಕ್ಕೆ ಹೇಳಿರ್ತಕ್ಕಂತಹ ಒಂದು ವಿಚಾರವೂ ಸಹ ಅವರು ವ್ಯತಿರಿಕ್ತವಾಗಿ, ವಿರುದ್ಧವಾಗಿ ಯಾವುದನ್ನು ಸಹ ಹೇಳಿಲ್ಲ. ಅವರ ವಾಕ್ಯಗಳು, ಸತ್ಯವೇದದಲ್ಲಿರ್ತಕ್ಕಂತಹ ವಾಕ್ಯಗಳು ಒಂದಕ್ಕೊಂದು ಸಂಬಂಧಪಟ್ಟಿವೆ. ಯಾವುದು ಸಹ ಅಸಂಬಂಧವಾಗಿಲ್ಲ ಪ್ರಿಯ ಕೇಳುಗರೆ. ಹಾಗಾಗಿ ಅವರನ್ನು ಈ ಸಭೆ ಪ್ರವಾದಿನಿ ಎಂಬುದಾಗಿ ಒಪ್ಪಿಕೊಂಡಿದೆ. ಅವರ ವಾಕ್ಯಗಳನ್ನು ಸತ್ಯವೇದಕ್ಕೆ ಹೋಲಿಸಿ ನೋಡಿ ಈ ಲೋಕಕ್ಕೆ ಬರ್ತಕ್ಕಂತಹ ದಂಡನೆ ಬಗ್ಗೆ ಎಚ್ಚರಿಸುವಂತಹ ಸಭೆ ಈ ಸಭೆ ಆಗಿದೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ, ಮನುಷ್ಯರ ಯೋಜನೆಗಳ ಮೇಲೆ ಯೋಜನೆ ಹಾಕಿಕೊಳ್ಳಬಹುದು ಮತ್ತು ಸೈತಾನನು ಜನರನ್ನು ಸತ್ಯದಿಂದ ವಿಮುಖರನ್ನಾಗಿ ಮಾಡಲು ಪ್ರಯತ್ನಿಸಬಹುದು. ಆದರೆ ಕರ್ತನು ಶ್ರೀಮತಿ ವೈಟಮ್ಮನವರ ಮೂಲಕವಾಗಿ ಮಾತನಾಡಿದ್ದಾನೆ. ಹಾಗೂ ಆಕೆಗೆ ತನ್ನ ಸಂದೇಶ ಕೊಟ್ಟಿದ್ದಾನೆ. ನಂಬುವವರೆಲ್ಲರೂ ಈ ಕೊನೆಯ ಕಾಲದಲ್ಲಿ ಬರುವ ಅನೇಕ ವಂಚನೆಗಳಿಂದ ರಕ್ಷಣೆ ಹೊಂದುತ್ತಾರೆ. ಹೇಗೆ ಇಸ್ರಾಯೇಲ್ ಜನಗಳು ಪ್ರವಾದಿಯ ಮಾತನ್ನು ಕೇಳಿದಿ ಅವರು ಅಭಿವೃದ್ಧಿ ಹೊಂದಿದರು, ಬರ್ತಕ್ಕಂಥ ದಂಡನೆಯಿಂದ ತಪ್ಪಿಸಿಕೊಂಡರು, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ಯಾರೆಲ್ಲ ಶ್ರೀಮತಿ ವೈಟಮ್ಮನವರ ವಿಚಾರಗಳನ್ನು ಅವರು ಬರೆದಿರ್ತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಕೇಳುವಂಥವರಾಗಿದ್ದಾರೋ ಅವರೆಲ್ಲರೂ ಸಹ ಬರ್ತಕ್ಕಂಥ ದಂಡನೆಯಿಂದ ತಪ್ಪಿಸಿಕೊಳ್ಳುವಂಥವರಾಗಿದ್ದಾರೆ. ಆದಿ ಸಭೆಯಲ್ಲೂ ಸಹ ಅಪ್ಪುಸ್ತಲರು ಪ್ರವಾದಿಗಳ ಮಾತನ್ನು ಕೇಳಿ ಅವರು ಎಚ್ಚರಗೊಂಡು ಬರ್ತಕ್ಕಂಥ ದಂಡನೆಯಿಂದ ತಪ್ಪಿಸಿಕೊಂಡರೋ ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲೂ ಸಹ ಪ್ರವಾದಿನಿಯ ಮಾತನ್ನು ಕೇಳಿ ನಡೀತಕ್ಕಂಥವರು ಬರ್ತಕ್ಕಂಥ ದಂಡನೆಯಿಂದ ತಪ್ಪಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಉದಾಹರಣೆಗೆ ಭಾನುವಾರ ಆಚರಣೆ ಕಾನೂನು ಬಗ್ಗೆ ಮತ್ತು ಮೃಗದ ಗುರುತಿನ ಬಗ್ಗೆ, ಅದರ ಮುದ್ರೆಯ ಬಗ್ಗೆ ಹಾಗೂ ಪರಲೋಕದಲ್ಲಿ ನಡೀತಕ್ಕಂಥ ನ್ಯಾಯ ವಿಚಾರಣೆಗಳ ಬಗ್ಗೆ ಈ ಎಲ್ಲದರ ಬೆಳಕನ್ನು ದೇವರು ಈ ಕೊನೆಯ ಕಾಲದ ಸಭೆಗೆ ನೀಡಿದ್ದಾನೆ. ಕೊನೆಯ ಕಾಲದಲ್ಲಿ ತಮಗೆ ದರ್ಶನಗಳಾಗಿವೆ ಎಂದು ಅನೇಕರು ಹೇಳಿಕೊಳ್ಳುವರು. ಇದು ತನ್ನಿಂದಲೇ ಕೊಡಲ್ಪಟ್ಟ ದರ್ಶನವೆಂದು ದೇವರು ನಿಮಗೆ ಸ್ಪಷ್ಟವಾದ ಸಾಕ್ಷಿಯಾಧಾರ ನೀಡಿದಾಗ ಅದನ್ನು ನೀವು ಒಪ್ಪಿಕೊಳ್ಳಬಹುದು. ಆದರೆ ಬೇರೆ ಯಾವುದೇ ಆಧಾರವನ್ನು ಒಪ್ಪಿಕೊಳ್ಳಬಾರದು. ಯಾಕೆಂದರೆ ಅಮೇರಿಕ ಮತ್ತು ವಿದೇಶಗಳಲ್ಲಿ ಜನರು ಇಂತಹ ವಂಚನೆಗೆ ಒಳಗಾಗಿ ಹೆಚ್ಚೆಚ್ಚಾಗಿ ದೇವರಿಂದ ದೂರ ಹೋಗುವವರಾಗಿದ್ದಾರೆ. ಇಂಥ ತಪ್ಪಾದಂಥ ಬೋಧನೆಗೆ ಇವತ್ತಿನ ದಿನದಲ್ಲಿ ಅನೇಕರು ಒಳಗಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದನ್ನು ನಾವು ಸತ್ಯವೇದಕ್ಕೆ ಆಧಾರವಾಗಿ ಹೋಲಿಸಿ ನಾವು ಯಾರು ನಿಜ ಪ್ರವಾದಿ ಯಾರು ಸುಳ್ಳು ಪ್ರವಾದಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಕಾಲಘಟ್ಟದಲ್ಲಿ ದೇವರು ನಮಗೆ ಕೊನೆಯ ಸಭೆಯ ಮೂಲಕವಾಗಿ ಈ ನಮ್ಮ ಕಾಲಕ್ಕೆ ಬೇಕಾದಂಥ ಸತ್ಯವನ್ನು ಪ್ರವಾದಿನ ಮೂಲಕವಾಗಿ ನಮಗೆ ತಿಳಿಯಪಡಿಸಿದ್ದಾರೆ. ಆ ಪ್ರವಾದಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ, ನಿಜ ಪ್ರವಾದಿಯು ಸುಳ್ಳು ಪ್ರವಾದಿಗೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಅವರಲ್ಲಿ ಆತ್ಮನ ಫಲಗಳನ್ನು ನಾವು ನೋಡಬೇಕು. ಅವರು ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ನಾವು ನೋಡಬೇಕು. ಅಷ್ಟು ಮಾತ್ರವಲ್ಲದೆ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಬಂದಾಗ ಆತನು ನಮ್ಮ ಹಾಗೆ ಮನುಷ್ಯನಾಗಿ ಜೀವಿಸಿದನು ಎಂಬುದರ ವಿಚಾರವನ್ನು ಒಪ್ಪಿಕೊಳ್ಳುವಂಥವರಾಗಿರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ದಾನಿಯೇಲನು ದರ್ಶನ ಕಂಡಾಗ ಅವನಿಗಾದಂಥ ಒಂದು ಸ್ಥಿತಿ ಏನು ಎಂಬುದನ್ನು ಶ್ರೀಮತಿ ವೈಟಮ್ಮನವರ ಜೀವಿತಕ್ಕೆ ಹೋಲಿಸಿ ನೋಡಿ ಅನೇಕರು ಹೌದು ಈ ದರ್ಶನ ದೇವರಿಂದೇ ಬಂದಿದೆ ಎಂಬುದಾಗಿ ಒಪ್ಪಿಕೊಂಡಿದ್ದಾರೆ. ಅವರು ಹೇಳಿದಂತಹ ವಿಚಾರಗಳು ನಡೆದಿದೆ. ಹಾಗಾಗಿ ಕೊನೆಯ ಸಭೆಗೆ ಅವರನ್ನು ಪ್ರವಾದಿಯಾಗಿ ದೇವರು ನೇಮಿಸಿದ್ದಾನೆ. ಆದರೆ ದೇವರ ವಾಕ್ಯ ಎಲ್ಲ ವಾಕ್ಯಗಳಿಗಿಂತಲೂ ಮೇಲಾದಂಥದ್ದು. ಅವರ ವಾಕ್ಯ ಚಿಕ್ಕ ಬೆಳಕು ಎಂಬುದಾಗಿ ಅಮ್ಮನೇ ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸತ್ಯವೇದದ ಸಿದ್ಧಾಂತಗಳು ಅವರ ಎದ್ದು ಕಾಣುವ ಗುರುತುಗಳಾಗಿವೆ. ಯಾವುದೇ ವಿಚಾರ ಮಾತನಾಡಿದರೂ ಸಹ ಅದು ಸತ್ಯವೇದದಲ್ಲಿ ಎದ್ದು ಕಾಣ್ತಕ್ಕಂಥದ್ದಾಗಿದೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ 1844 ನಂತರ ನಡೆದಂತಹ ಒಂದು ಮಹಾ ಘಟನೆಗಳನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ನಿರಾಶೆಯ ನಂತರ ದೇವದರ್ಶನ ಗುಡಾರದ ಶುದ್ಧೀಕರಣವನ್ನು ಈ ಒಂದು ಅಡ್ವೆಂಟಿಸ್ಟರಿಗೆ ತೋರಿಸಲ್ಪಟ್ಟಿತ್ತು. ಪ್ರಿಯ ಕೇಳುಗರೆ, ಅನಂತರ ನಾವು ನೋಡುವಂತಹ ವಿಚಾರವೇನೆಂದರೆ ಮೂರನೇ ದೂತನ ಸಂದೇಶದ ವಿಚಾರವಾಗಿ ಒಂದು ಎಚ್ಚರಿಕೆಯನ್ನು ಇವರಿಗೆ ನೀಡಲಾಯಿತು. ಅನಂತರ ನಾವು ನೋಡ್ತಕ್ಕಂಥದ್ದು ದೇವರ ಆಜ್ಞೆಗಳನ್ನು ಇಟ್ಟಿದ್ದಂಥ ಮಂಜೂಷ ಮೂರು ದೂತರ ವರ್ತಮಾನಗಳಲ್ಲಿ ಕಂಡುಬರುವಂತಹ ಒಂದು ವಿಚಾರವನ್ನು ಇವರಿಗೆ ಒಂದು ಗುರುತಾಗಿ ತೋರಿಸಲ್ಪಟ್ಟಿತ್ತು. ಎಲ್ಲಕ್ಕಿಂತ ಹೆಚ್ಚನೆಯಾಗಿ ನಾಲ್ಕನೇ ಆಜ್ಞೆಯಾದಂತಹ ಸಬ್ಬತ್ತಿನದ ಬೆಳಕು ದೇವರ ಆಜ್ಞೆಗಳನ್ನು ಮೀರಿ ನಡೆಯುವ ದಾರಿಯಲ್ಲಿ ಪ್ರಕಾಶಿಸಿತು. ದುಷ್ಟರು ಸಾಯುವುದು ಒಂದು ಹಳೆಯ ಗುರುತಾಗಿತ್ತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಈ ಸತ್ಯ ಸಭೆಯ ಮೂಲಕವಾಗಿ ಪ್ರವಾದಿನಿಯನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರವಾದಿನಿ ನೀಡಿರ್ತಕ್ಕಂತಹ ಎಚ್ಚರಿಕೆಯನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರವಾದಿಯ ಮೂಲಕವಾಗಿ ಪರಲೋಕದಲ್ಲಿ ದೇವದರ್ಶನ ಗುಡಾರದಲ್ಲಿ ನ್ಯಾಯ ವಿಚಾರಣೆ ಆರಂಭದ ಬಗ್ಗೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮೂರು ದೂತರ ಸಂದೇಶದ ವಿಚಾರವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ನಾಲ್ಕನೇ ಆಜ್ಞೆ ಲೋಕ ಮರೆತಿದ್ದಂಥ ಸಬ್ಬತ್ತಿನದ ಬೆಳಕನ್ನು ಜನರಿಗೆ ಕೊಡಲ್ಪಟ್ಟು ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ಳುವಾಗೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಒಂದು ಸಭೆಯನ್ನು ದೇವರು ಒಂದು ಕಾವಲುಗಾರನಾಗಿ ನೇಮಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಆದಿಯಿಂದಲೂ ಸಹ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಈ ಸಭೆಯನ್ನು ದೇವರು ಕೊನೆಯ ಕಾಲದಲ್ಲಿ ಎಬ್ಬಿಸಿ ಇದು ನನ್ನ ಸಭೆ ಎಂಬುದನ್ನು ಈ ಲೋಕಕ್ಕೆ ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ನಾವು ಈ ಸಭೆಯನ್ನು ಹುಡುಕುವಂಥವರಾಗಬೇಕು. ಈ ಸಭೆಯಲ್ಲಿರತಕ್ಕಂಥ ಸತ್ಯವನ್ನು ಅರಿತುಕೊಂಡು ಅದು ಸತ್ಯವೇದಕ್ಕೆ ತಕ್ಕಂತೆ ಇದೆಯಾ ಎಂಬುದನ್ನು ಅರ್ಥ ಮಾಡಿಕೊಂಡು ನಡೆಯಬೇಕಾಗಿದೆ. ದೇವರು ಈ ಲೋಕದಲ್ಲಿ ಜೀವಿಸಿರುವಾಗ ಯೇಸು ಸ್ವಾಮಿ ಹೇಳಿದನು, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡತಕ್ಕಂಥದ್ದಾಗಿದೆ ಎಂಬುದಾಗಿ ಇವತ್ತಿನ ಕೊನೆಯ ಕಾಲದಲ್ಲಿ ಸತ್ಯವನ್ನು ಹರಿತುಕೊಳ್ಳೋಣ, ಎಲ್ಲದರಿಂದ ನಾವು ಬಿಡುಗಡೆಯನ್ನು ಹೊಂದೋಣ. ಮುಂದಿನ ದಿನಗಳಲ್ಲಿ ನಾವು ಈ ಸಭೆ ಕಾವಲುಗಾರನಂತ ಇದ್ದು ಹೇಗೆ ಕೆಲಸ ಮಾಡ್ತಕ್ಕಂಥದ್ದಾಗಿದೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಹಾಗಾಗಿ ಪ್ರಿಯ ಕೇಳುಗರೆ, ಸತ್ಯ ಸಭೆಯನ್ನು ಹುಡುಕುವಂಥ ಸಮಯ ಇದಾಗಿದೆ. ಹುಡುಕಿ ನೀವು ಕಂಡುಕೊಂಡು ಆ ಸಭೆಯಲ್ಲಿ ಭಾಗಿಗಳಾಗುತ್ತೇವೆ ಎಂಬುದಾಗಿ ನೀವು ನೆನೆಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಹೌದು ದೇವ, ನಿನ್ನ ಸಭೆಯಲ್ಲಿ ಪ್ರವಾದಿ ಇರುವಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಅವರ ಎಚ್ಚರಿಕೆಯನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೌದು ಸ್ವಾಮಿ, ಪ್ರವಾದಿ ಇರತಕ್ಕಂಥ ಸಭೆ ಎಚ್ಚರಿಕೆ ಏನು ಎಂಬುದನ್ನು ಈ ದಿನದಲ್ಲಿ ಅರಿತುಕೊಳ್ಳುವಂಥ ಮಕ್ಕಳನ್ನು ನೀನು ಆಶೀರ್ವಹಿಸು, ಅವರ ಹೃದಯದಲ್ಲಿ ಮಾತನಾಡು, ಈ ಸಭೆಯನ್ನು ಕಂಡುಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3-1 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.